ज्ञानतिमिरच्छेदं बुद्धिसंपत्प्रदायकं विज्ञानविमरं शान्तं विजयाख्यगुरुं भजे श्रीगुरुभ्यो नमः हरिः ओम्। ಕರುವಿನ ಗೋಸುಗ ತುರುಗಳು ಅಡವಿಯಿಂದ ಭರದಿಂದಲಿ ಬಂದು ಕೊರಳಿಗೆ ಕಣ್ಣಿಯ ಊರಲು ಬಿಗಿಸಿಕೊಂಡ ತೆರದಂತೆ ನಾನಾ ಆ ಪರಿಯಾದನು ದೇವ ಕರುಣಾಸಾಗರನೇ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಆಕಳುಗಳು ಅಡವಿಯಲ್ಲೇ ಇರುವ ಆಕಳುಗಳು, ಇವರು ಬೆಳೆಸಿಲ್ಲ ಯಾರು, ತಾನಾಗಿ ಈ ದನಗಳೆಲ್ಲ ಸಹಜವಾಗಿ ಎಲ್ಲ ಇರುತ್ತೆ, ಅದನ್ನು ಮನುಷ್ಯರು ಕರ್ಕೊಂಡು ಬಂದು ಮನೆಯಲ್ಲಿ ಕಟ್ಟಿಕೊಂಡು ಅದನ್ನ ಬೆಳೆಸೋದು. ಆಕಳುಗಳನ್ನೆಲ್ಲ ಕರಿಬೇಕಾದ್ರೆ ಹಿಂಡು ಇವರೇನ್ ಮಾಡ್ತಾರೆ, ಒಂದು ಕರುವನ್ನ ಹಿಡಿದು ತಂದು ಕಟ್ಟಿಬಿಡ್ತಾರೆ, ಮನೆಯಲ್ಲಿ ಕಟ್ಟಿಬಿಡ್ತಾರೆ. ಅದು ಅದಕ್ಕಾಗಿ ಕೂಗಿ ಕರಿತಾ ಕರಿತಾ ಬರುತ್ತೆ. ಆ ಆಕಳುಗಳೆಲ್ಲ ಅದಕ್ಕಾಗಿ ಬಂದು ಸಿಕ್ಕಾಕೊಳ್ತವೆ, ಒದಾಡಿ ಬಿಡುತ್ತವೆ. ಇದು ದೃಷ್ಟಾಂತ, ಇದೆಂದು ನಾವು ಕೇಳಿಲ್ಲ. ಇದು ಹೇಳ್ತಾರೆ, ಕರುವಿನ ಗೋಸುಗ ತುರುಗಳು ಅಡವಿಯಿಂದ ಭರದಿಂದಲೇ ಬಂದು ಕೊರಳಿಗೆ ಕಣ್ಣಿಯ ಉರಳು, ಅದಕ್ಕೆ ಕಣ್ಣಿ ಉರಳು ಅಂತ ಹೇಳ್ತಾರೆ, ಬಿಗಿಸಿಕೊಂಡ ತೆರದಂತೆ ನಾನಾ ಪರಿಯಾದೆನೋ ದೇವ ಕರುಣಾಸಾಗರನೇ. ಇಲ್ಲಿ ಹೇಳ್ತಾರೆ, ನಮ್ಮ ಸಂಸಾರದಲ್ಲೂ ಕೂಡ ನಾವು ನಮ್ಮವರು 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 ಅಂತ ಅದಕ್ಕಾಗಿ ಒದಾಡ್ತಾ ಬಂದು ಸಿಕ್ಕಾಕೊಂಡಿರ್ತೇವೆ. ಇಲ್ಲಿ ಆವಾಗ ಪ್ರಶ್ನೆ ಬರುತ್ತೆ, ನಮ್ಮವರು ಅಂತ ಒದ್ದಾಡಬಾರ್ದೆ, ನೀವ್ಯಾಕೆ ಹಂಗೆ ಹೇಳ್ತೀರಾ, ನಮ್ಮವರು ಅಂತ ನಾವು ಒದ್ದಾಡದೆ ಇನ್ನೊಬ್ಬ ಒದ್ದಾಡ್ತಾರ, ಅಂದ್ರೆ ಆ ಒದ್ದಾಡೋ ರೀತಿ ಗೊತ್ತಿಲ್ಲದೆ ಒದ್ದಾಡ್ತಾ ಇದ್ದೀರಾ. ನಮ್ಮನ್ನ ಕಟ್ಟಿ ಹಾಕೋ ರೀತಿಯಲ್ಲಿ ಒದ್ದಾಡಬೇಡಿ, ಬಿಡುಗಡೆ ಆಗೋ ರೀತಿಯಲ್ಲಿ ಅವರಿಗಾಗಿ ಒದ್ದಾಡಿ ಅಂತ. ಇಲ್ಲಿಯೇನು ನಮ್ಮನ್ನ ಕಟ್ಟಿ ಹಾಕೊಳ್ಳೋದು ಅಂದ್ರೆ ಅಭಿಮಾನದಿಂದ, ನಮ್ಮವರು ಅಂತಿದ್ದಾರೆ ಅವರನ್ನು ಹೇಗಾದರೂ ರಕ್ಷಣೆ ಮಾಡಬೇಕು ಅಂತ ನಾನಾಪರಿ ನಾವೇ ಪ್ರಯತ್ನ ಮಾಡ್ತಾ ಮಾಡ್ತಾ ಬರ್ತೀವಿ. ನಮ್ಮವರು ಚೆನ್ನಾಗಿರಬೇಕು, ನಾನು ಕಾಯಬೇಕು, ಅದಕ್ಕಾಗಿ ಓಡಿ ಬರ್ತೀವಿ. ಎಷ್ಟರ ಪರ್ಯಂತ ಅಂದ್ರೆ ದೇವ ಒಬ್ಬ ಇದ್ದಾನೆ ರಕ್ಷಣೆ ಮಾಡುತ್ತಾನೆ ಎಂಬುದು ಕಳ್ಕೊಂಡ್ಬಿಟ್ಟಿರ್ತೇವೆ. ನಮ್ಮವರನ್ನು ರಕ್ಷಣೆ ಮಾಡಲಿಕ್ಕೆ ನಾನೇ ನಾನೇ ನಾನೇ, ಸಾಮಾನ್ಯ ದೇವರು ಕೊನೆಗೆ ಬರೋದು ಮಾಮೂಲಾಗಾದ್ರೆ ನಮ್ಮವ್ರಿ 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 ಅಂತ ಒಳಗೆ ಒದಾಡ್ತಾ ಇರುತ್ತೆ. ಅದಕ್ಕೆ ಹೇಳಿದ್ರು ಸ್ವಲ್ಪ ವ್ಯತ್ಯಾಸ ಮಾಡಿ ನಮ್ಮವರು, ಯಾಕೆ ದೇವರು ಕೊಟ್ಟವರು, ಎಷ್ಟು ಕಾಲ ಇರಬೇಕೋ ದೇವರಿಟ್ಟರೆ ಇರ್ತಾರೆ, ಇಲ್ಲ ಮುಂದಕ್ಕೆ ಹೊರಡುತ್ತಾರೆ. ಇದ್ದಷ್ಟು ಕಾಲ ಅವರ ಒಳ್ಳೆಯದಕ್ಕಾಗಿ ನಾನು ಪ್ರಾರ್ಥನೆ ಮಾಡಬೇಕು. ಈಗಲೂ ಏನು ಮೊದಲು ಕೂಡ ಅವರು ಚೆನ್ನಾಗಿರಬೇಕು ಅಂತ ಪ್ರಾರ್ಥನೆ, ಅವರು ಚೆನ್ನಾಗಿರಬೇಕು ಎಂಬ ಒದ್ದಾಟ, ಅದಕ್ಕಾಗಿ ನಾನೇ ಒದ್ದಾಡಿದೆ, ನಾನು ಚೆನ್ನಾಗಿಡಬೇಕು ಅವರನ್ನ. ಈಗಲೂ ಒದ್ದಾಟ ಅವರು ಚೆನ್ನಾಗಿರಬೇಕು ಅಂತ. ಒದ್ದಾಟದ ರೀತಿ ಹೇಗೆ, ನನ್ನಿಂದ ಏನಾಗಲ್ಲ, ದೇವರೇ ಇದ್ದಾರೆ, ದೇವರು ಕಾಪಾಡಲಿ ಅಂತ, ದೇವರಲ್ಲಿ ಶರಣಾಗತರಾಗಿ ಅವರನ್ನು ಉದ್ಧಾರ ಆಗಲಿ ಅಂತ ಕೇಳಿಕೊಳ್ತಾ ಇದ್ದೀವಿ. ಎಷ್ಟು ವ್ಯತ್ಯಾಸ ಬಂತು. ಒಟ್ಟಾರೆ ರಿಸಲ್ಟ್ ಏನು, ನಮ್ಮವರು ಚೆನ್ನಾಗಿರೋದು. ಈ ನಮ್ಮವರು ಚೆನ್ನಾಗಿರೋದು ಎಂಬುದರಲ್ಲಿ ಮೊದಲನೇ ಪಂಥ ಬಂದಾಗ ನಾನೇ ರಕ್ಷಣೆ ಮಾಡ್ತೀನಿ, ನಮ್ಮವರು ಚೆನ್ನಾಗಿರಬೇಕು, ಅದಕ್ಕೆ ನಾವು ಒದ್ದಾಡುತ್ತೇನೆ ಅಂತ ಬಂದದ್ದಿದು. ಅದೇನು ಮಾಡುತ್ತೆ, ನಮ್ಮನ್ನ ಸಿಕ್ಸ್ ಹಾಕಿಬಿಡುತ್ತೆ. ಅದೇ ನಮ್ಮವರು ಅಂದ್ರೆ ಆ ನಮ್ಮವರ ಡೆಫಿನೇಷನ್ ಏನು, ನನಗಾಗಿ ದೇವರು ಕೊಟ್ಟವರು, ನನಗೆ ಸಂಬಂಧ ಇಲ್ಲ ಆದರೆ ಈ ರೀತಿ ಸಂಬಂಧ ಕೊಟ್ಟಿದ್ದಾನೆ, ನನ್ನ ಕಾಪಾಡ್ತಾ ಇದ್ದಾರೆ. ಅದರಿಂದ ಇವರು ಚೆನ್ನಾಗಿರಬೇಕಾದ್ರೆ ನಾನೇ ಪ್ರಯತ್ನ ಮಾಡಿದರೆ ಆಗಲ್ಲ, ದೇವ ರಕ್ಷಣೆ ಮಾಡಬೇಕು. ಅದಕ್ಕೆ ಇವರು ಚೆನ್ನಾಗಿರ್ಲಿಕ್ಕೆ ಏನು ಮಾಡಲಿ, ದೇವರ ಕಾಲು ಹಿಡಿತೇನೆ ಅಂತ ಹೋದರೆ ಅವಾಗ ಅವರಿಗಾಗಿ ಕೇಳಿದ್ದು ಹೌದು, ದೇವರನ್ನು ಪ್ರಾರ್ಥನೆ ಮಾಡಿದ್ದು ಹೌದು, ನಮ್ಮ ಉದ್ಧಾರ ಆಗಿದ್ದು ಹೌದು, ಕಟ್ಟಿ ಹಾಕಿಲ್ಲ. ಈ ರೀತಿ ಚಿಂತನೆ ಮಾಡಿ ಮುಂದೆ ಹೇಳುತ್ತಾರೆ, ಮೋರ ಕೇಳೋ ಮಹಾಮಹಿಮ ಶರಣನ್ನ ಪಾಲಿಸು ಪರಮ ಸೌಖ್ಯದ ಮಾರ್ಗ ಅರುಹು ಮಾಡಯ್ಯ. ನಾನು ಈ ತರ ನಮ್ಮವರು ನಮ್ಮವರು ಅಂತ ಇಟ್ಟುಕೊಂಡು, ನಮ್ಮವರು ಅಂದ್ರೆ ದುರಭಿಮಾನ, ನನ್ನ ಮಾತು ಕೇಳೋರು, ನನಗೆ ಸುಖ ಕೊಡೋರು, ಈ ತರ ಇದೆ. ಹಾಗಲ್ಲದೆ ನಿನ್ನವರಯ್ಯ, ನಿನ್ನವರಾಗಿ ನನಗಾಗಿ ಬಂದಿದ್ದಾರೆ ಎಂಬ ಪರಮ ಸೌಖ್ಯದ ಮಾರ್ಗ, ಅವರಲ್ಲಿ ನಿನ್ನನ್ನು ಚಿಂತನೆ ಮಾಡುವ ಮಾರ್ಗ ಅರುಹು ಮಾಡಯ್ಯ. ನಿರಯ ದ್ವಿದೂರ ನಮ್ಮ ವಿಜಯ ವಿಠಲ ನಿನ್ನ ಸ್ಮರಣೆ ಇತ್ತಲ್ಲದೆ ಮರಹೆ ಹೋಗದು ಕಾಣು. ಈ ಮರುಹು ಇದೆ ಅಲ್ವಾ, ನಿನ್ನ ಮರು, ಈ ಮರು ನೀನೇ ನಿನ್ನ ಸ್ಮರಣೆ ಕೊಟ್ಟರೆ ಹೊರತು ಹೋಗಲ್ಲ. ಅಂದ್ರೆ ನಾನೆಷ್ಟು ಪ್ರಯತ್ನ ಮಾಡ್ಲಿಕ್ಕೆ ಹೋದರೂ ಕೂಡ ಅವಾಗೇನು ಅಂದ್ರೆ, ಇಲ್ಲೂ ಕೂಡ ದೇವರೇ ನಮ್ಮಿಂದ ಪ್ರಯತ್ನ ಮಾಡಿಸ್ತಾನೆ. ಏನು, ದೇವರನ್ನ ನೆನಪಿಟ್ಟುಕೊಳ್ಳಿಕ್ಕೆ ಆ ಪ್ರಯತ್ನ ಮಾಡಿಸುವಾಗ ದೇವರ ಅನುಗ್ರಹದಿಂದ ಬರುತ್ತೆ ಎಂಬುದು ತೆಗೆದು ಬಿಡ್ತಾನೆ. ನಾನೇ ದೇವರನ್ನ ನೆನೆಯಬೇಕು ಪ್ರಯತ್ನಪೂರ್ವಕ ಎಂಬ ಆಲೋಚನೆ ನಮಗೆ ಕೊಟ್ಟು ತಾನೇ ನಮ್ಮಿಂದ ಪ್ರಯತ್ನ ಮಾಡಿಸಿ ನಾನೇ ಪ್ರಯತ್ನ ಮಾಡ್ತಾ ಇದ್ದೇನೆಂಬ ಬುದ್ಧಿ ನಮಗೆ ಕೊಟ್ಟು ಆ ರೀತಿ ಪ್ರಯತ್ನ ಮಾಡುತ್ತಾ ಒಮ್ಮೆ ಸ್ಮರಣೆ ಕೊಟ್ಟಂತೆ ಮಾಡಿ ಮತ್ತೂ ವಿಸ್ಮರಣೆ ಕೊಡ್ತಾನೇ ಬರ್ತಾನೆ. ಯಾಕೆ ಅವನೇ ಅಂತ ಶರಣಾಗತಿ ಬರಲಿಲ್ಲ, ಅದಕ್ಕೆ ಆ ಕೆಲಸ ಕಾರ್ಯಕಾರಿ ಆಗಲ್ಲ. ದೇವರನ್ನ ಅದೇ ನಂತರ ತನ್ನ ಶರಣಾಗತನಾಗುವಂತೆ ಮಾಡಿ ತಾನೇ ತನ್ನ ಸ್ಮರಣೆಯನ್ನ ಕೊಡುತ್ತಾನೆ. ದೇವರ ಸ್ಮರಣೆ ಎರಡು ರೀತಿ, ದೇವರೇ ಕೊಟ್ಟಿದ್ದು, ಮೊದಲನೆಯದು ದೇವರೇ ಕೊಟ್ಟಿದ್ರು ಕೂಡ ನಾ ತಂದುಕೊಂಡೆ ಎಂಬ ತಪ್ಪೆಚ್ಚರ ಕೊಟ್ಟು ದೇವರ ಕೊಡತಾನೆ. ಇಲ್ಲಿ ತಾನೇ ಕೊಡತಾ ಇದ್ದಾನೆ ಎಂಬ ಎಚ್ಚರ ಪೂರ್ವಕ ಕೊಡತಾನೆ, ಅದನ್ನು ಕೇಳತಾ ಇದ್ದಾರೆ. ನಿರಯ ವಿದೂರ ನಮ್ಮ ವಿಜಯ ವಿಠಲ ನಿನ್ನ ಸ್ಮರಣೆ ಇತ್ತಲ್ಲದೆ ಮರಹೆ ಹೋಗದು ಕಾಣೋ. ನಿನ್ನ ಮುಂದೆ ಹೇಳ್ತಾರೆ, ಪ್ರಸಿದ್ಧ ಉರಗ ದೃಷ್ಟವಾದ ಮಾನವನಿಗೆ ವಿಷ ಬೇವು ತಿನ್ನಲಾಗಿ ಸಿಹಿಯಾಗಿಪ್ಪುದು. ಇಲ್ಲಿ ಪ್ರಸಿದ್ಧ ಉರಗ ದಷ್ಟವಾದ ಮಾನವನಿಗೆ ವಿಷ ಬೇವು ತಿನ್ನಲಾಗಿ ಸಿಹಿಯಾಗಿಪ್ಪುದು. ಹಾವು ಕಚ್ಚಿದಾಗ ಅಂದ್ರೆ ವಿಷ ಏರಿದರೆ ಅವರಿಗೆ ಬೇವು ಕಹಿಯಾಗಿರಲ್ಲ, ಸಿಹಿಯಾಗಿರುತ್ತಂತೆ. ಬೇವು ಅಂದ್ರೆ ವಿಷ ಒಳಗೆ ಬಂದಿದೆ ಅಂದ್ರೆ ಲಕ್ಷಣ ಏನು, ಹಾವು ಕಚ್ಚಿದೆಯಾ ಇಲ್ವಾ ಅಂತ ಟೆಸ್ಟ್ ಹೇಗೆ ಮಾಡಬೇಕು ಅಂದ್ರೆ ಅವಾಗ ಬೇವು ಕೊಡ್ತಾರಂತೆ ತಿನ್ಲಿಕ್ಕೆ. ಹೇಗಿದೆ ಹೇಳುವ ಅಂದ್ರೆ ಸಿಹಿಯಾಗಿದೆ ಅಂದ್ರೆ ವಿಷ ಬಂದಿದೆ ಒಳಗೆ, ಹಾವು ಕಚ್ಚಿದೆ ಅಂದ್ರೆ ಕನ್ಫರ್ಮೇಶನ್. ಕೆಲವು ಸಲ ಹಾವು ಕಚ್ಚಿದ್ರೆ ಆ ಎರಡು ಗುರುತು ಸರಿಯಾಗಿ ಬೀಳಲ್ಲ, ಟಚ್ ಆಗಿರುತ್ತೆ, ವಿಷ ಏರಿರುತ್ತೆ. ಅದು ಕಚ್ಚಿದೆಯೋ ಇಲ್ವೋ ಅಂತ ಡೌಟ್ ಇರೋ ಕಾಲಕ್ಕೆ ವೈದ್ಯರು ಮಾಡುವ ಪದ್ಧತಿ ಏನು ಮಾಡುತ್ತೆ ಬೇಜಾರು ಹೇಳ್ತಾರೆ ಹಳೆ ಕಾಲದ್ದು. ಅದಕ್ಕೆ ಬೇವು ಕಹಿ ಬೇವು ಅದು ಕೊಟ್ರೆ ಅದು ಕಹಿ ಆಗ್ಬೇಕಲ್ಲ, ಸಿಹಿ ಆಗಿರುತ್ತಂತೆ. ಹಾ, ಮುಸುಕಿಕ್ಕಿ ಮಲಗಿದರೆ, ಏ ಹಾವೇನು ಕಚ್ಚಿಲ್ಲ ನನ್ನ ಅಂತ ಹೇಳಿ ಮಲ್ಕೊಂಡ್ರೆ ಪ್ರಾಂತ್ಯ ಭಾಗಕ್ಕೆ ಅವಾಗೆ ಕುಶಲವೇ ತಪ್ಪುವುದು ನಂಜು ವ್ಯಾಪಿಸಿ. ಅವನ ಮೈಯೆಲ್ಲ ನಂಜಾಗ್ಬಿಟ್ಟು ಅವನು ಒದ್ದಾಡಿಬಿಡ್ತಾನೆ. ವಸುಧಿಯ ಮೇಲೆ ಬಂದು ಜನಿಸಿದ ಮಾನವನಿಗೆ ಅಸಮ ಸಂಸಾರವೆಂಬ ವಲ್ಮೀಕರಿ. ಈ ದೊಡ್ಡ ಈ ಭೂಮಿಯಲ್ಲಿ ಬಂದು ಜನಿಸಿದ ಮಾನವನಿಗೆ ಸಂಸಾರವೆಂಬ ಹುತ್ತು, ಅದರಲ್ಲಿ ವಸತಿಯಾಗಿದ್ದ ಕಾಲಾಖ್ಯವೆಂಬ ಸರ್ಪ, ಕಾಲವೆಂಬ ಸರ್ಪ ಪಸರಿಸಿ ಕಚ್ಚಿರಲು. ಏನು ಹಾಕಿ ಕಚ್ಚಿದೆ, ಇದರ ಒಳಗೆ ಬೆಸನೆ ಕೇಳಲು ಜೀವ ವಿಷ ಪೋಲುವಂಥ ವಿಷಯಗಳು ಸವಿಯೇ ಸಿಹಿಯಾಗಿಪ್ಪವು. ಚೆನ್ನಾಗಿ ಕೊಡ್ತಾರೆ. ಹಾವು ಕಚ್ಚಿದ್ರೆ ಬೇವು ಸಿಹಿಯಾಗಿರುತ್ತಲ್ಲ, ಹಾಗೆ ಈ ಸಂಸಾರದಲ್ಲಿ ಕಾಲ ಕರ್ಮ ನಮ್ಮನ್ನ ಕಚ್ಚಿಬಿಟ್ರೆ, ಹಿಂದಿನ ಕರ್ಮಾನುಸಾರ ನಮ್ಮ ತಲೆಯನ್ನು ತಿದ್ದುಬಿಟ್ರೆ ಏನಾಗುತ್ತೆ, ಕಹಿಯಾದ ವಿಷಯ ಭೋಗ ಸಿಹಿಯಾಗಿರುತ್ತೆ. ಅಷ್ಟು ಚೆನ್ನಾಗಿ ಹೇಳ್ತಾರೆ. ನಸು ನಗೆ ಈ ಕ್ಷಣಕ್ಕೆ ದಿವಸ ಹೋದಂತೆ ಸಂತಸ ಹೋಗುವುದು ಕಾಣೋ ಮುಂದೋರದೆ. ಇವಾಗೇನು ಸಿಹಿಯಾಗಿರುತ್ತೆ, ನಗನಗ್ತಾ ಇರ್ತೀವಿ, ಮುಂದೆ ಮುಂದೆ ದಿನ ದಿನ ಕಳೆದಂತೆ ಎಲ್ಲ ಕೂಡ ಆ ಸಂತೋಷ ಹೋಗಬಿಟ್ಟು ಕಣ್ಣೇ ಕಾಣದಂತೆ ಆಗ್ಬಿಡುತ್ತಪ್ಪ. ಅಸುರ ವೈರಿ ನಮ್ಮ ವಿಜಯ ವಿಠಲರೇಯ ವಶವಾಗಿ ನಿಂದೆ ಜಾಗರಮತಿ ತೊರೆದು. ಸ್ವಾಮಿ, ಇದಕ್ಕೆ ಕಾರಣ ಯಾರು, ಅಸುರರಯ್ಯ, ಅವರ ವೈರಿಯಾದ ವಿಜಯ ವಿಠಲರಯ್ಯ, ನಾನು ಅದರ ವಶವಾಗಿ ನಿಂತಿದ್ದೇನೆ, ಸರ್ಪದ ವಶವಾಗಿ ನಿಂತಿದ್ದೇನೆ. ಕಚ್ಚತಾ ಇದೆ, ಅದರಿಂದ ಎಚ್ಚರ ಮತಿ ಹೋಗಿಬಿಟ್ಟಿದೆ, ಉದ್ಧಾರ ಮಾಡು ಹೇಳ್ತಾರೆ. ಸೂತ್ರ ಶಕುನಿಯಂತೆ ನಾನಾದೇನು ದೇವ, ಗಾತ್ರ ಸಾಕುವುದಕ್ಕೆ ಕಂಡಲ್ಲಿ ಚರಿಸಿ. ಸೂತ್ರ ಶಕುನಿಯಂತೆ, ಶಕುನಿ ಅಂದ್ರೆ ಪಕ್ಷಿ, ಶಕುನ ಅಂದ್ರೆ ಪಕ್ಷಿ. ಆ ಪಕ್ಷಿ ಅದಕ್ಕೆ ಕಾಲಿಗೆ ಹಗ್ಗ ಕಟ್ಟಿದರೆ, ಹಗ್ಗ ಕಟ್ಟಿ ಒಂದು ಕಡೆ ಕಟ್ಟಿ ಹಾಕಿದರೆ ಎಲ್ಲಿ ಹಾರಿದ್ರೂ ಮತ್ತಲ್ಲಿಗೆ ಬರಬೇಕು, ಹಾರ್ಲಿಕ್ಕಿಲ್ಲ. ಸೂತ್ರ ಶಕುನಿಯಂತೆ ನಾನಾದೇನೋ ದೇವ, ಮತ್ತೇನು ಈ ಪಕ್ಷಿ ಹಾರಿ ಮತ್ತಲ್ಲಿ ಬರುತ್ತಲ್ಲ, ನಾನು ಕೂಡ ಗಾತ್ರ ಸಾಕುವುದಕ್ಕೆ ಕಂಡಲ್ಲಿ ಸಂಚರಿಸಿ. ಈ ಅನ್ನಕ್ಕಾಗಿ ನಾನಾ ಕಡೆ ತಿರುಗಿ ಧಾತ್ರಿಯೊಳಗೆ ಬದುಕಿ ಅಲ್ಲಿಂದ ಅತ್ತಲೇ ಇದ್ದು ಹೇಳ್ತಾರೆ. ಆ ಈ ಧಾತ್ರಿಯಲ್ಲಿ ಬದುಕ್ತಾ ಅಲೆಯುತ್ತಾನೆ, ಅಲ್ಲಲ್ಲಿ ಅಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಅಲ್ಲಿಗೆ ಹೋಗ್ತಾ ಹೋಗ್ತಾ. ಎಲ್ಲಿಂದ ಅಂದರೆ ಹೇಳ್ತಾರೆ, ಶ್ರೋತ್ರಾದಿಗಳಿಂದ ನಿನ್ನ ಗುಣ ಕಥೆಗಳ ಕೇಳಿ. ಇದಕ್ಕೆ ಹೇಳ್ತಾರೆ, ಒಳ್ಳೆ ಕಿವಿಯಿಂದ ನಿನ್ನ ಗುಣಗಳನ್ನ ಕಥೆಗಳನ್ನ ಕೇಳಿ ಸ್ತೋತ್ರವನ್ನೇ ಗೈದು ಉದ್ಧಾರನಾಗಿ ಸತ್ಪಾತ್ರರ ಕೂಡಾಡಿ ಸುಖಿಸದಲೇ. ನಿನ್ನ ಸ್ತೋತ್ರ ಮಾಡಿ ಈ ಸೂತ್ರ ಕಳಕೊಂಡು ಅಂದ್ರೆ ಕಾಲಿಗೆ ಕಟ್ಟಿದ ಹಗ್ಗ ಕಳಕೊಂಡು ಉದ್ಧಾರನಾಗಿ ಜ್ಞಾನಿಗಳ ಜೊತೆಗೆ ಚೆನ್ನಾಗಿ ಸುಖವಾಗಿಲ್ಲದೆ ಮಿತ್ರರು ಎನಗೆಂದು ಸತಿ ಸಹೋದರ ಪಿತೃ ಮಾತೃ ಗೋತ್ರಜರ ಪೊರೆವನೆಂಬ ಮಂತ್ರವನ್ನೇ ತಾಳಿ ಬಂದು ಈ ಪರಿಶುಲುಕಿ. ಇಲ್ಲಿ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಯಾರು ಕೂಡ ನಮ್ಮ ಮೇಲೆ ದುರಭಿಮಾನ ಮಾಡು ಅಂತ ಯಾರು ಕೇಳಿಕೊಂಡಿಲ್ಲ, ಅವರು ಪಾಡಿಗವರಿದ್ದಾರೆ. ಇಲ್ಲಿ ಮಿತ್ರರು ಎನಗೆಂದು ಸತಿ ಸಹೋದರ ಪಿತೃ ಮಾತೃ ಗೋತ್ರದರ ಪೊರವನೆಂಬ ಅಂದ್ರು, ನನ್ನವರು ಅಂದುಕೊಂಡು ನಾನು ಮೋಸ ಹೋದೆ. ಅವಾಗ ಅಂದ್ರೆ ನಮ್ಮವರಲ್ಲೇನು ಹೆಂಡತಿ ಮಕ್ಕಳು ಎಲ್ಲ ಅಂದ್ರೆ ಹೇಳ್ತಾರೆ, ಅವರೇನೋ ಅವ್ರ ಪಾಡಿಗವರಿದ್ದಾರೆ, ನಮ್ಮೊಳಗೆ ನಮ್ಮ ಪ್ರಾರಬ್ಧ ಕರ್ಮದಿಂದ ಅವರ ಮೇಲೆ ದುರಭಿಮಾನ ಬೆಳೀತಾ ಇದೆ. ಏನಿದೆ ಅವರ ಮೇಲೆ, ನಾನು ಇವರು ದೇವರ ಭಕ್ತರಯ್ಯ, ನನ್ನ ಹತ್ರ ಬಂದಿದ್ದಾರೆ, ಇವರ ಸಲಹೆ ಬೇಕು ಅಂತ ಒಳಗೆ ಉದ್ದೇಶ ಇಟ್ಟುಕೊಂಡು ಅವರವರಿಗೆ ಬೇಕಾದ ಕೊಟ್ಟು ಸಂತೋಷದಿಂದ ನೋಡಿ ಇವ್ರು ಬೇಡ ಅಂತಾರ? ಯಾರು ಬೇಡ ಅಂಬಲ್ಲ. ಆದ್ರೆ ನಾನೇನ್ ಮಾಡ್ತಾ ಇದ್ದೀನಿ, ಆ ಥರ ನೋಡ್ತಾ ಇಲ್ಲ. ಏ ನಾನೇ ಇವ್ರ ರಕ್ಷಣೆ ಮಾಡಬೇಕು, ನನ್ನವರು ಅಂದ್ರೆ ಇವರು ನನಗೆ ಮಿತ್ರರು. ಅಲ್ಲಿ ದೃಷ್ಟಿ ಏನಾಗಿದೆ, ದೇವರು ಇವರನ್ನ ಕೊಟ್ಟಿದ್ದಾನೆ, ನನ್ನ ರಕ್ಷಣೆಗಾಗಿ ಕೊಟ್ಟಿದ್ದಾನೆ, ದೇವರೇ ನನ್ನ ರಕ್ಷಣೆ ಮಾಡೋದು. ಆದರೆ ಸಾಕ್ಷಾತ್ತಾಗಿ ದೇವರೇ ಎದುರಿಗೆ ಬಂದು ರಕ್ಷಣೆ ಮಾಡಲಿಕ್ಕೆ ಕಾಣಿಸಲ್ಲ, ಇವರೊಳಗೆ ನಿಂತು ದೇವರೇ ರಕ್ಷಣೆ ಮಾಡುತ್ತಾ ಇದ್ದಾನೆ. ಹೆಂಡತಿ ಮಕ್ಕಳು ಇವರಲ್ಲಿ ದೇವರೇ ನಿಂತು ಅವರ ಮೂಲಕ ನನ್ನನ್ನು ದೇವರೇ ರಕ್ಷಣೆ ಮಾಡುತ್ತಾ ಇದ್ದಾರೆ. ಆ ದೇವರ ಪ್ರತಿಮೆಗಳಿವರು, ಇವರ ಪೂಜಾ ಮಾಡಬೇಕು ಅಂತ ನಾವು ಮಾಡಬೇಕು. ಅದು ಬಿಟ್ಟು ಒಳಗೆ ಇವರೊಳಗೆ ದೇವರೇ ರಕ್ಷಣೆ ಮಾಡುತ್ತಾ ಇದ್ದಾರೆ ಎಂಬ ಎಚ್ಚರ ಕಳಕೊಂಡು ಇವರೇ ನನಗೆ ಹಿತ ಬಯಸ್ತಾರೆ. ದೇವರಿಲ್ಲದೆ, ದೇವರಿಲ್ಲದೆ ಶಬ್ದ ಬರಲ್ಲಷ್ಟೇ, ದೇವರು ಮರ್ತೋಗಿರ್ತೀವಿ. ಇವರೇ 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 ಅಂತ ಬರ್ತೀವಲ್ಲ, ಅದು ಯಾರು ತಪ್ಪು? ಅವರದ್ದ ಅಲ್ಲ, ನನ್ನ ಬುದ್ಧಿ ತಪ್ಪು. ಆ ಸೂತ್ರ ಎಲ್ಲಿದೆ? ನಮ್ಮ ಕಾಲಿಗೆ, ನಮ್ಮ ಬುದ್ಧಿಯಲ್ಲೇ ಕೂತಿದೆ. ಹೆಂಡತಿ ಮಕ್ಕಳಲ್ಲಿ ದೇವರಿದ್ದಾರೆ, ಅವನು ರಕ್ಷಣೆ ಮಾಡುತ್ತಾನೆ ಅಂತ ನೋಡಿ ಅವನ ಪ್ರತಿಮೆಗಳು ಅಂತ ಪೂಜಾ ಮಾಡುವುದು ಹೇಗಿದೆ? ಆ ದೇವರು ಒಳಗಿದ್ದು ರಕ್ಷಣೆ ಮಾಡುತ್ತಾರೆ ಎಂಬ ಎಚ್ಚರ ಇಲ್ಲದೆ ಅವರೇ ನನ್ನ ಹಿತ ಬಯಸ್ತಾರೆ ಅಂತ ಬಯಸಿದರೆ ತಪ್ಪಾಯಿತಲ್ಲ. ಆ ತಪ್ಪು ತಿಳುವಳಿಕೆ ಎಂಬ ಸೂತ್ರಕ್ಕೆ ಸಿಕ್ಕಿಕೊಂಡು ಅವರನ್ನ ನೋಡಿ, ಅಲ್ಲಿದ್ದ ದೇವರು ಅವರ ಮೂಲಕ ನನ್ನ ರಕ್ಷಣೆ ಮಾಡುತ್ತಾರೆ, ಅವರನ್ನ ನನ್ನೊಳಗಿದ್ದ ದೇವರು ರಕ್ಷಣೆ ಮಾಡುತ್ತಾರೆ, ನಾನ್ ರಕ್ಷಣೆ ಮಾಡಲ್ಲ ಎಂಬ ಎಚ್ಚರ ಹೋಯಿತು. ಅವರು ನನ್ನ ರಕ್ಷಣೆ ಮಾಡುತ್ತಾರೆ, ನಾನು ಅವರನ್ನು ರಕ್ಷಣೆ ಮಾಡುತ್ತೇನೆ. ಇದೇನಾಯಿತು? ದೊಡ್ಡ ಹಗ್ಗ ಆಯಿತು ಕಾಲಿಗೆ. ನಮ್ಮ ತಪ್ಪು ತಿಳುವಳಿಕೆ ನಮ್ಮನ್ನ ಕಾಡತಾ ಇದೆ, ಅದನ್ನು ಹೇಳ್ತಾ ಇದ್ದಾರೆ. ಮಿತ್ರರು ಎನಗೆಂದು ಸತಿ ಸಹೋದರ ಪಿತೃ ಮಾತೃ ಗೋತ್ರ ಜರ ಪೊರೆವೆನೆಂಬ ಮಂತ್ರವನ್ನೇ ತಾಳಿ ಆ ಹಗ್ಗ ಕಟ್ಕೊಂಡ್ಬಿಟ್ಟು ನಾನು ಬಂದು ಈ ಪರುಶಿಲುಕಿ ರಾತ್ರಿ ಹಗಲು ಬಳಲಿ ಬೆಂಡ ಏನೋ. ಎಲ್ಲಿ ಹೋಗ್ಲಿಕ್ಕಿಲ್ಲ, ಏನು ಮಾಡ್ಲಿಕ್ಕಿಲ್ಲ. ಎಲ್ಲಿ ಹೋದ್ರು ನಮ್ಮವ್ರು ಹೇಗಿದ್ದಾರೋ ಏನಾಗಿದ್ದಾರೋ, ಏನಾಗಿದ್ದಾರೋ ಏನಾಗಿದ್ದಾರೋ ಅಲ್ಲ, ನಾನ್ ಚೆನ್ನಾಗಿದ್ದೇನೆ, ನನ್ನ ರಕ್ಷಣೆ ಮಾಡಿದ ದೇವರೇ ನಮ್ಮವ್ರಿಗೆ ಇದ್ದಾರೆ, ಅವನ ಕಾಲು ಹಿಡಿದ್ರೆ ಅವನೇ ರಕ್ಷಣೆ ಮಾಡುತ್ತಾನೆ ಬುದ್ಧಿ ಹೋಯಿತು. ನಾನ್ ಬಂದ್ಬಿಟ್ಟೆ, ನಾನ್ ಇಲ್ಲಾಂಗಿದ್ರೆ ಏನಾಗ್ತಾರೋ ಏನೋ ಇವರು. ಚಿತ್ರ ವೈಚಿತ್ರಕ ಭವದೊಳಿಪ್ಪದೆಂದು ಗಾತ್ರದ ಹಿತವ ಮರದೆ ಮರುಳತನದಿ. ಹೇ ಸ್ವಾಮಿ, ವಿಚಿತ್ರ ವಿಚಿತ್ರವಾದಂತಹ ಭವದಲ್ಲಿ ನಾನು ಹೇಳ್ತಾರೆ ಈ ಸಂಸಾರ ಹೇಗಿರುತ್ತೆ ಅಂತ. ಚಿತ್ರ ವಿಚಿತ್ರವಾಗಿರುತ್ತೆ, ಹೊಳೆಯುತ್ತಾ ಇರುತ್ತೆ, ಅದನ್ನ ನೋಡದೆ ಮರಳಾಗಿ ಕೂತಿರಬೇಕು. ಹಾಗೆ ಮಾಡ್ತಾ ಇದೆಯಾ? ಅದರಿಂದ ನನ್ನ ಹಿತವು ಮರೆತು ಬಿಟ್ಟೆ. ಮರುಳತನದಿ ಸೂತ್ರಧಾರಿ ನಮ್ಮ ವಿಜಯ ವಿಠಲರೆಯ, ಧಾತ್ರಿಯೊಳಗೆ ಬಂದು ಬರಿದೆ ಬಾಳಿದೆ ಬದುಕಿ. ಸುಮ್ಮನೆ ಬದುಕ್ತಾ ಇದ್ದಾನೆ ಅಷ್ಟೇ. ಏನು ಅಲ್ಲ, ಏನ ತಿಂತಾ ಇದ್ದು, ತಿರುಗ್ತಾ ಇದ್ದು, ಯಾ ಮಾತಾಡ್ತಾ ಇದ್ದು, ಎಲ್ಲರದೆಲ್ಲ ಮಾಡುವುದು ಅಂದ್ರೆ ನಾನು ಯಾಕೆ ಬಂದಿದ್ದೇನೆ ಎಂಬುದೇ ಮರೆತಿ ಬದುಕಿದರೆ ಅದು ಬರದೆ ಬದುಕೋದಲ್ಲ. ಅದನ್ನು ಹೇಳ್ತಾನೆ. ಸತಿ ವಸ್ತ ಒಡವೆ ಬೇಡಿದರೆ ಇಲ್ಲವೇನೆ, ಗತಿ ಗಂಗಮ್ಮನ್ನ ಕೂಡಿತೆ ನಿನಗೆಂದು ಪ್ರತಿ ಉತ್ತರವನ್ನು ಇತ್ತರೆ ಮನಸ್ಸಿಗೆ ಅತಿಶಯ ಸಂತೋಷ ಘನವಾಯಿತೆಂದು. ಮತಿಯಿಂದ ಮಾತಾಡಿ ಅನುಕೂಲಕ್ಕೆ ಶಾಶ್ವತವಾಗಿಪ್ಪದೆಂತು ದೈನ್ಯವಂತನಾಗಿ, ಚತುರತೆಯಿಂದಲೇ ಕಾಲವ ಕಳೆವ ಪತಿತಂಗೆ ಆವ ಲೋಕವಾಗುವುದು. ಇಲ್ಲಿ ಹೇಳ್ತಾ ಇದ್ದಾರೆ, ಸತಿ ವಸ್ತ ಒಡವೆ ಬೇಡಿದರೆ ಹೆಂಡತಿ ಬರ್ತಾರೆ, ಅದ ಗಂಡ, ಯಾರು ಒಬ್ರಿಗೊಬ್ರು. ವಸ್ತ ಒಡವೆ ಬೇಡಿದರೆ ಇಲ್ಲವೇನೆ, ಗತಿ ಗಂಗಮ್ಮನ್ನ ಕೂಡಿತೆ ನಿನಗೆಂದು. ಸಾಮಾನ್ಯವಾಗಿ ಕೊಡ್ರಿ ಅಂತ ಕೇಳುತ್ತಾರೆ ಆಧಾರ ಪಟ್ಟವರು. ಏ ಕೊಡಲ್ಲ ಅಂತ ಹೇಳಿದ್ರೆ ಏನು ಬುದ್ಧಿ ಏನಾಗುತ್ತೆ? ನಿಮ್ಮ ಮೇಲೆ ಆಧಾರ ಪಟ್ಟಿವಿ ಅಷ್ಟು ಗೊತ್ತಿಲ್ವಾ? ನೀವು ತಂದು ಕೊಡಬೇಕಾಗಿಲ್ಲ, ನಿಮ್ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಇದೆಲ್ಲ ಹೇಳ್ತಾರೆ. ಗತಿ ಗಂಗಮ್ಮನ್ನ ಕೂಡಿತೆ ನಿನಗೆಂದು ಪ್ರತಿ ಉತ್ತರವನ್ನು ಇತ್ತರೆ ಮನಸ್ಸಿಗೆ ಅತಿಶಯ ಸಂತೋಷ ಘನವಾಯಿತೆಂದು. ಮತಿಯಿಂದ ಮಾತಾಡಿ ಅನುಕೂಲಕ್ಕೆ, ಅದಕ್ಕೆ ಹೇಳ್ತಾ ಇದ್ದಾರೆ ಅವರ ಆ ರೀತಿಯಲ್ಲಿ ಉತ್ತರ ಕೊಟ್ಟಾಗ, ಇಲ್ಲ ಇಲ್ಲ ಹಾಗಲ್ಲ, ನಾನು ತಂದು ಕೊಡ್ತೀನಿ ಹೀಗೆ ಅಂತ ಅವರ ಸಂತೋಷಗೊಳಿಸಿ ಇದ್ಮಾಡಿ ಅವರಿಗೆ ವಿಶೇಷವಾಗಿ ಅನುಕೂಲಕ್ಕೆ ಶಾಶ್ವತವಾಗಿಪ್ಪದೆಂದು ದೈನ್ಯವಂತನಾಗಿ. ನಾನು ಇವರು ಸರಿ ಸರಿಯಾಗಿಲ್ಲ ಅಂಗೇರೆ ನನಗೆ ರಿವರ್ಸ್ ಆಗುತ್ತೆ ಅಂತೇಳಿ ಮತ್ತ ಅವ್ರಿಗೆ ಬೇಕಾಗಿದ್ದು ಕೊಡುತ್ತಾ ಅದಕ್ಕಾಗಿ ಒದ್ದಾಡತ. ಅದಕ್ಕೂ ಚತುರತೆಯಿಂದಲೇ ಕಾಲ ಕಳೆವ ಪತಿತಂಗೆ ಆವ ಲೋಕವಾಗುವುದು. ಪತಿತ ಅಂತ ಹೇಳ್ತಾ ಇದ್ರೆ ಪತಿತ ಯಾಕಾದ ಅಂದ್ರೆ, ಜ್ಞಾನಿಗಳು ಅಂತಿರ್ತಾರೆ, ಅವರಿಗೂ ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ, ಅವರು ಹೆಂಡತಿ ಮಕ್ಕಳು ಕೇಳಿದ್ದನ್ನ ಕೊಡ್ತಾನೇ ಇರ್ತಾರೆ. ಮತ್ತೆ ನಾವು ಅದೇ ಮಾಡಿದವಲ್ಲ, ಅವರಿಗೂ ನಮಗೂ ವ್ಯತ್ಯಾಸ ಏನು? ನಮ್ಮನ್ನ ಪತಿತ ಅಂತ ಯಾಕೆ ಕರೆದ್ರು ಅಂದ್ರೆ, ಅವರು ಹೆಂಡತಿ ಮಕ್ಕಳ ಒಳಗೆ ಭಗವಂತನೇ ಇದ್ದಾನೆ, ಅವರ ಮೂಲಕ ರಕ್ಷಣೆ ಮಾಡುತ್ತಾ ಇದ್ದಾನೆ, ಅಲ್ಲಿರೋ ದೇವರ ಪೂಜಾ ಮಾಡಬೇಕು ಅಂತ ನೋಡ್ತಾರೆ, ಆದಮೇಲೆ ಅವರ ಮೂಲಕ ದೇವರೇ ಕೇಳಿಸ್ತಾರೆ ಅಂತ ದೇವರ ಪೂಜಾ ಮಾಡುತ್ತಾರೆ, ತಂದು ಕೊಡ್ತಾರೆ ಅದು ದೇವರ ಪೂಜಾ ಅಂತ ಮಾಡುತ್ತಾರೆ, ಆದ ಮೇಲೆ ಇವರೇ ನನಗೆ ಸುಖ ಕೊಡಬೇಕು, ಇವರನ್ನ ಎದುರು ಹಾಕೊಂಡ್ರೆ ನನಗೆ ಬದುಕಲಿಕ್ಕಾಗಲ್ಲ ಎಂಬ ದೈನ್ಯತೆ ಇರಲ್ಲ ಅವರಿಗೆ. ಆ ಶಬ್ದವೇ ಇಲ್ಲ, ಹರೇ ಇವರನ್ನ ಕೊಟ್ಟಿದ್ದೀಯ, ನೀ ರಕ್ಷಣೆ ಮಾಡುವವ, ನನ್ನ ಮೂಲಕ ಕೊಡಿಸಯ್ಯ ಅಂತ ಕೇಳಿಕೊಂಡು ಸಂತೋಷದಿಂದ ಪರಿತಾರೆ. ಎಲ್ಲೂ ಕೂಡ ಅಹಂಕಾರ ಇರಲ್ಲ. ಇಲ್ಲಿ ಏನಾಗ್ತಾ ಇದೆ, ನನ್ನಿಂದ ಅವರು ಬದುಕ್ತಾರೆ, ಅವರಿಂದ ನಾ ಬದುಕಬೇಕು ಅಂತ ಒಬ್ಬರ ಮೇಲೆ ಒದ್ದುಕೊಂಡ್ರೆ ದೇವರನ್ನೇ ಬಿಟ್ಟವನು ಪತಿತ. ನನ್ನೊಳಗಿದ್ದು ಅವರನ್ನ ರಕ್ಷಣೆ ಮಾಡುವವ ದೇವನೇ, ಅವರಲ್ಲಿದ್ದು ನನ್ನ ರಕ್ಷಣೆ ಮಾಡುವವ ದೇವನೇ ಎಂಬ ಎಚ್ಚರ ಬಿಟ್ಟು ನಾನವರನ್ನ ಕಾಯುತ್ತೇನೆ, ಅವರು ನನ್ನ ಕಾಯ್ತಾರೆ ಎಂಬ ಭ್ರಾಂತಿ ಇದ್ದವರನ್ನ ಪತಿತರು ಅಂತ ಕರೀತಾ ಇದ್ದಾರೆ. ಕ್ಷಿತಿಯೊಳು ನೀನು ಮಾಡಿದ್ದ ಉಪಕಾರಕ್ಕೆ ಕೃತಜ್ಞನು ನಾನಾದೆ ಸ್ಮರಿಸಿಕೊಳ್ಳದಲೇ. ನನ್ನೊಳಗೆ ನೀ ನಿಂತು ಅವರನ್ನ ರಕ್ಷಣೆ ಮಾಡ್ತಾ ಇದೀಯಾ, ಅವರೊಳಗೆ ನೀನೇ ನಿಂತು ಅವರನ್ನು ರಕ್ಷಣೆ ಮಾಡಿ ನನ್ನನ್ನು ರಕ್ಷಣೆ ಮಾಡ್ತಾ ಇದೀಯಾ. ನಿನ್ನನ್ನು ಮರೆತು ಹೋಗಿ ನಾನವರನ್ನ ಅವರು ನನ್ನ ಅಂತ ಅವರ ಗುಂಗಲ್ಲೇ ಬಿದ್ದು ನನ್ನ ಗುಂಗಲ್ಲೇ ಬಿದ್ದು ನಿನ್ನನ್ನು ಸ್ಮರಣೆ ಮಾಡದೇನೆ 24 ಗಂಟೆ ದುಡ್ಡು ಗಳಿಸೋದು, ಸುಖ ಪಡೋದು, ಸತ್ತು ಹೋಗೋದು, ಇದರಲ್ಲೇ ಬದುಕ್ತಾ ಇದ್ದೇನೆ. ನತ ಜನಾಶ್ಚಯ ನಮ್ಮ ವಿಜಯ ವಿಠಲರೇಯ, ಮಿತಿ ಇಲ್ಲದ ಸೃಜಿತನಾದೆ ಭವದಿ. ಹೇ ಸ್ವಾಮಿ, ಯಾರು ನಮಸ್ಕಾರ ಮಾಡುತ್ತಾರೋ ಅಂಥ ಜನರಿಗೆ ಆಶ್ರಯ ಕೊಡುವಂತಹ ಹರಿಯೇ, ಮಿತಿ ಇಲ್ಲದ ಸೃಜಿತನಾದೆ ಭವದಿ. ಅಂದ್ರೆ ಸೃಜಿತ ಅಂದ್ರೆ ಹುಟ್ಟು, ಚೂರ್ಕಮ್ಮ ಚೂರ್ಕಮ್ಮ ಈ ಹುಟ್ಟು ನನಗೆ ಮಿತಿ ಇಲ್ಲದೆ ಹೋಗಿಬಿಟ್ಟಿದಯ್ಯ. ಯಾಕೆ? ಈ ಒಂದು ಕಾರಣದಿಂದ ನಮಗೆ ಜನ್ಮಗಳು ಯಾಕೆ ಬರ್ತಾ ಇದೆ? ಎಲ್ಲ ಮಾಡುವ ದೇವರನ್ನ ಮರೆತು ನಾವೇ ನಾವೇ ಅಂತ ಹೋಗುವುದರಿಂದ ಮಾಡಿದ ಪ್ರತಿಯೊಂದು ಕಾರ್ಯ ನಾನಾ ಹುಟ್ಟುಗಳಿಗೆ ಕಾರಣ ಆಗ್ತಾ ಇದೆ. ಅದೇ ಕಾರ್ಯ ಅದೇ ಕರ್ಮ ದೇವರೇ ಎಲ್ಲ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರಪೂರ್ವಕ ಮಾಡಿದರೆ ನಾನಾ ಜನ್ಮಗಳನ್ನ ಕತ್ತರಿಸಿ ಹಾಕುತ್ತಯ್ಯ. ಆ ರಹಸ್ಯವನ್ನು ಹೇಳ್ತಾ ಇದ್ದಾರೆ. ಎಚ್ಚರನಾಗದೆ ಭವವೇ ತಾರಕವೆಂದು ನಿಚ್ಚದಲ್ಲಿ ಮುಂಗಾಣದಿಬ್ಬೆನಯ್ಯ. ಎಷ್ಟು ಕೇಳಿದ್ರು ಏನು ಮಾಡಿದ್ರು ಕೂಡ ಮತ್ತು ಮನೆಗೆ ಹೋದರೆ ಅದೇ ಚೆನ್ನಾಗಿದೆ ಅದೇ ಸಂತೋಷ ಅಂತ ಅಲ್ಲೇ ಮುಳುಗಿರ್ತೇನಯ್ಯ ಸಂಸಾರದಲ್ಲಿ. ಚಚ್ಚರದಲ್ಲಿ ಹಸಿದು ಅರಣ್ಯವನೆ ತಿರುಗಿ ಕಿಟ್ಟು ನುಂಗಿ ಕ್ಷುಧೆ ಕಳೆವನೆಂಬ ಅಚ್ಚ ಮೂರ್ಖನಂತೆ ನಾನಾದೆಯರು ದೇವ. ಚಚ್ಚರದಲ್ಲಿ ಹಸಿದು ಏನು ಭೀಕರವಾಗಿ ಹಸಿದು ಅರಣ್ಯವನ ತಿರುಗಿ ಕಿಟ್ಟು ನುಂಗಿ. ಕಿಟ್ಟು ಅಂದ್ರೆ ಕೆಟ್ಟದಾಗಿರ್ತಕ್ಕಂಥ ಪದಾರ್ಥ ಅಥವಾ ಈ ಕೆಂಡ ಅಗ್ನಿ ಅದನ್ನು ಕಿಟ್ಟು ಅಂತ ಕರೀತಾರೆ. ಅದಕ್ಕೆ ಕಿಟ್ಟಗಟ್ಟಿದ ಲೋಹ ಪಾವಕ ಸುಟ್ಟು ವಿಂಗಡ ಮಾಡುವಂತೆ. ಕಿಟ್ಟು ಅಂದ್ರೆ ಪಾತ್ರಕ್ಕೆ ಹಿಡಿದಂತ ಒಂದು ಅಲ್ಲ, ಕಿಟ್ಟು ಅಂದ್ರೆ ಕಿಲುಬು ಕಿಲುಬು, ಆ ಕಿಲುಬು ಹಿಡಿದಂತ ಪದಾರ್ಥ ಅದನ್ನೇ ನುಂಗಿ ಕ್ಷುಧೆ ಕಳೆವೇನೆಂಬ. ಅಂದ್ರೆ ಕೆಟ್ಟದ ಅದನ್ನು ತಿಂದು ನಾನು ಹಸಿವೆ ಕಳ್ಕೊಳ್ತೇನೆ ಅಂತ ಹೋದ್ರೆ ಇನ್ನಷ್ಟು ರೋಗ ಬಂದು ಒದ್ದಾಡಬೇಕು. ಅಚ್ಚ ಮೂರ್ಖನಂತೆ ನಾನಾದೆಯಲೋ ದೇವ. ಮೆಚ್ಚಿದೆ ಸಂಸಾರ ಗತಿಗೆ ಸಾಧನವೆಂದು, ಈ ಗತಿಗೆ ಸಂಸಾರವೇ ಸಾಧನ ಅಂತ ಕದೆ. ಅಚ್ಚುತ ಮಹಾಕರುಣಿ ಇದನ್ನೇ ತಪ್ಪಿಸಿ ಎನ್ನ ಸ್ವಾಮಿ, ಇದನ್ನ ತಪ್ಪಿಸಿ ಹರಿಯೇ. ಅಚ್ಚುತ ಅಚ್ಚುತ ಅಂದ್ರೆ ನನ್ನ ಹೃದಯದಿಂದ ಎಡಬಿಡದೇ ಇರತಕ್ಕಂತಹ ನನ್ನ ಒಳಗಿರುವ ದೇವ ಮಹಾಕರುಣಿ ಇದನ್ನೇ ತಪ್ಪಿಸಿ ಎನ್ನ ನಿಶ್ಚಲ ವೃತ್ತಿಯಲ್ಲಿ ಬಾಳುವಂತೆ ಮಾಡು. ನಿಶ್ಚಲವಾದಂತಹ ವೃತ್ತಿ, ನಿನ್ನ ನಂಬಿದ್ದೇನೆ ನೀನೇ ಕಾಯ್ತಿ ಎಂಬ ವೃತ್ತಿಯಲ್ಲಿ ಬಾಳುವಂತೆ ಮಾಡು. ನೆಚ್ಚಿದವರ ಪ್ರಾಣ ವಿಜಯ ವಿಠಲ ನಿನ್ನ ಮೆಚ್ಚು ಮಾಡುವುದಕ್ಕೆ ಒಂದು ಕರ್ಮವೇ ಕಾಣೆ. ಇಷ್ಟು ಕರ್ಮ ಮಾಡ್ತೀನಿ, ನಿನ್ನ ಮೆಚ್ಚಿಸೋ ಒಂದು ಕರ್ಮ ಮಾಡಲ್ಲಯ್ಯ. ಅಂದರೆ ದೇವರನ್ನು ಮೆಚ್ಚಿಸೋ ಕರ್ಮ ಅಂದ್ರೆ ದೇವರನ್ನು ನೆನೆಯೋದೆ, ಇನ್ನು ಬಿಟ್ಟು ಬೇರೆ ಕರ್ಮ ಇಲ್ಲ. ದೇವಾದಿ ದೇವನೇ ದಯ ಮಾಡೋ ದಾಸಗೆ ನೀ ಒಲಿಯೋ ವೇಗ ವಿಜಯ ವಿಠಲ ಸ್ವಾಮಿ. ದೇವಾದಿ ದೇವ ದೇವತೆಗಳಿಗೆ ಅನುಗ್ರಹ ಮಾಡ್ತೀಯಪ್ಪ, ದಯಮಾಡಯ್ಯ ದಾಸನಿಗೆ ವೇಗ ಒಲಿದು ವಿಜಯ ವಿಠಲ ಸ್ವಾಮಿ ನನ್ನ ರಕ್ಷಣೆ ಮಾಡು. ಮಮ ಸ್ವಾಮಿ ಹರನಿತ್ಯಂ ಸರ್ವಸ್ವಪತಿರೇವಚ ಅಂತ ವಿಜಯದಾಸರು ಆ ಲಿಂಗ ದೇಹದ ನಾನಾ ರೀತಿಯಾದ ಕಾಟ, ಆ ಕಾಟದಿಂದ ತಪ್ಪಿಸಿಕೋಬೇಕಾದ್ರೆ ದೇವರನ್ನ ನಿತ್ಯ ಈ ರೀತಿ ಪ್ರಾರ್ಥನೆ ಮಾಡಬೇಕು ಅಂತ. ಅಲ್ಲಿ ಸಂಶಯ ಬರುತ್ತೆ, ದೇವರು ಆ ಕಾಟ ತಾನೇ ತಪ್ಪಿಸಬಹುದಲ್ಲ, ನಾವು ಯಾಕಿಷ್ಟು ಕೇಳ್ಕೋಬೇಕು? ಅವನಿಗೆ ಗೊತ್ತಲ್ಲ ಅಂದ್ರೆ ಹೇಳ್ತಾರೆ, ಅವನಿಗೆ ಗೊತ್ತು ಈ ಕಾಟ ಕಳಿಯಬೇಕಾದರೆ ಏನೋ ಒಂದು ನಮ್ಮಿಂದ ಮಾಡಿಸಿ ಕಳಿಯಬೇಕು. ಆ ಸ್ತೋತ್ರ ಮಾಡಿಸಿ ಮಾಡಿಸಿ ಅದರಿಂದ ಪುಣ್ಯ ಹುಟ್ಟಿಸಿ ಪಾಪ ಕಳೆದು ರಕ್ಷಣೆ ಮಾಡ್ತಾನೆ, ಅದಕ್ಕೆ ಸ್ತೋತ್ರ ಮಾಡಿಸಿಕೊಳ್ತಾನಷ್ಟೇ ಹೊರತು ಇನ್ನೊಂದಲ್ಲ ಅಂತ ವಿಜಯರಾಯರು ವಿಶೇಷವಾಗಿ ಅವರ ಸುಳಾದಿಯನ್ನ 3 ದಿವಸಗಳ ಕಾಲ ನೋಡಿದವು. ಇಷ್ಟು ಪುಷ್ಕರ ಸ್ನಾನ ಮಾಡಿದರೆ ಇಷ್ಟು ಫಲ, ಅದು ಸಿಂಹ ರಾಶಿಯಲ್ಲಿ ಸೂರ್ಯ ಬಂದಾಗ, ಗೋದಾವರಿಯಲ್ಲಿ ಗಂಗೆ ಬಂದಾಗ ಅಲ್ಲಿ ಸ್ನಾನ ಮಾಡಿದರೆ ಎಷ್ಟು ಫಲ ಅಂದರೆ, ಗಂಗೆಯಲ್ಲಿ 60,000 ವರ್ಷ 60,000 ವರ್ಷ ದಿನಕ್ಕೆ 3 ಸಲ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಎಷ್ಟು ಫಲ ಬರಬೇಕೋ ಅಷ್ಟು ಫಲ 1 ಸಲ ಈಗ ಗೋದಾವರಿಯಲ್ಲಿ ಸ್ನಾನ ಮಾಡಿದರೆ ಬರುತ್ತೆ ಅಂತ ಫಲ ಇದೆ. 60,000 ವರ್ಷ ನಾವು ಗಂಗಾಧರದಲ್ಲಿ ಇದ್ದುಕೊಂಡು ದಿನಕ್ಕೆ 3 ಸಲ ಪ್ರಕಾರ ಸ್ನಾನ ಮಾಡ್ಲಿಕ್ಕಾಗುತ್ತಾ? ಈ ಪುಷ್ಕರ ಸ್ನಾನದಿಂದ ಬರುತ್ತೆ ಅವಾನಮ್ ಬರುತ್ತೆ. ಅಯ್ಯೋ ನಮ್ಗೆ ಹೋಗ್ಲಿಕ್ಕೆ ಆಗಿಲ್ಲಲ್ಲ, ಎಲ್ಲೋ ಆಗುತ್ತೋ ಇಲ್ಲವೋ, ನಮ್ ನಮ್ಮ ಸಂಸಾರದಲ್ಲಿ ಬಿದ್ದೇವೆ ಅಂತ ಹೇಳಿದ್ರೆ, ಅಂಥ ಪುಷ್ಕರ ಸ್ನಾನ 1 ಸಲ ಮಾಡಿದಷ್ಟು ಫಲ ಆದರೆ ನಿತ್ಯವೂ 3 ಸಲ ಪುಷ್ಕರ ಸ್ನಾನ ಮಾಡಿದರೆ ಇಡೀ ಜೀವನ ಎಂಥ ಫಲ ಬರಬೇಕು? ಅದು ವಿಜಯದಾಸರ ಸುಳಾದಿಯನ್ನು ಕೇಳಿದರೆ ಬರುತ್ತೆ, ಹೇಳಿದರೆ ಬರುತ್ತೆ, ಸಂಶಯವೇ ಇಲ್ಲ. ಎಂಬಲ್ಲಿಗೆ ಅಂಥ ಪುಷ್ಕರ ಸ್ನಾನ ನಾವೆಲ್ಲರೂ ಮಾಡಲಿಕ್ಕೆ ಕಾರಣಕರ್ತರಾದವರು ನಮ್ಮ ಶ್ಯಾಮಾಚಾರ್ಯರು. ಅವರ ಕುಟುಂಬ ವಿಶೇಷವಾಗಿ ವೈದಿಕ ವೃತ್ತಿಯಲ್ಲಿ ಇದ್ದುಕೊಂಡು ಮನೆಯಲ್ಲಿ ನಿತ್ಯವೂ ಪ್ರವಚನ ಆಗಬೇಕೆಂಬ ಅದ್ಭುತವಾದಂತಹ ಮನಸ್ಸನ್ನು ಪಡೆದು ಬ್ರಾಹ್ಮಣರು ಸತ್ಕಾರ ಮಾಡ್ತಾ ಇದ್ದಾರೆ. ಅವರ ಕುಟುಂಬಕ್ಕೆಲ್ಲ ಭಗವಂತ, ಅವರ ತಂದೆಯವರು ವಿಶೇಷವಾಗಿ ಅವರಿಗೆ ಬೆನ್ನೆಲುಬಾಗಿ ನಿಂತು ಮಾಡಿಸ್ತಾ ಇದ್ದಾರೆ. ಅವರಿಗೂ ಅವರ ಮನೆಯವರಿಗೂ ಎಲ್ಲರಿಗೂ ಭಗವಂತ ವಿಶೇಷ ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತು ಎಲ್ಲವನ್ನ ಕೊಟ್ಟು ಅನುಗ್ರಹ ಮಾಡಲಿ. ಅವರ ಮಾತಿಗೆ ಹೋಗೊಟ್ಟು ಈ ಜ್ಞಾನ ಕಾರ್ಯದಲ್ಲಿ ಬಂದು ಕೇಳಿದಂತಹ ಸಂತೋಷದಲ್ಲಿ ಕೇಳಿ ಎಲ್ಲರೂ ಆನಂದ ಪಡ್ತಾ ಇದ್ದೀರಾ. ನಿಮಗೆಲ್ಲ ಭಗವಂತ ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತು ಎಲ್ಲವನ್ನ ಕೊಟ್ಟು ಪೂರ್ಣಾನುಗ್ರಹ ಮಾಡಲಿ. ಶ್ರೀಕೃಷ್ಣ.